ஹரி ஓம் ஸ்ரீ குருப்போ நம. அப்ரமம் பங்கரயிதம் அஜடம் விமலம் சதா ஆனந்ததீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்சம் சிக்ஷண ஜெய்தீத்தாக்கியதனிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்யகேசரி வியாசதீர்த்த குரு பூயாத் அஸ்மதிஷ்டாத சித்தயே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைகிரீபதாஸ்ரயான் பூஜ்ய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நம்தாம் காமதேனவே துர்வாதி துவாந்தவையே வைஷ்ணவேந்தி வரேந்தவே ஸ்ரீ ராகவேந்திர குருவே நமோ அத்தியந்த தயாளவே. ஆபாதமௌலி பர்யந்தம் குருணாம் ஆக்திம் ஸ்மரேத் தேன விக்னாஹ ப்ரணஷ்யந்தி சித்யஞ்ச மனோரதாஹ. ஹரிஹி ஓம் ஸ்ரீ குருப்யோ நம. நாவு இவத்து ஹரிகதாமிருத சாரதல்லி 18நே சந்தி 18 சந்தி சர்வஸ்வாதந்த சந்தி இதக்கே கெலவு புஸ்தகங்களில் கிரீடா விலாஸ் சந்தி அந்தலு ஹாக்தாரே எரடு ஒந்தே சர்வஸ்வாதந்த சந்தி அன்வ ಈ 18ನೇ ಸಂಧಿ ಇದರಲ್ಲಿ ನಾವು 10ನೇ ಪದ್ಯ 9ನೇ ಪದ್ಯ ಲಾಸ್ಟ್ ಕ್ಲಾಸ್ ನೋಡಿದ್ವಿ, ಅದು ಬ್ರೀಫ್ ಆಗಿ ನೋಡಿಬಿಟ್ಟು 10ನೇ ಪದ್ಯ ನೋಡೋಣ. ಈ 9ನೇ ಪದ್ಯ ಬಂಧ ಮೋಕ್ಷ ಪ್ರಧಾನ ಜ್ಞಾನವು ಮಂದಮತಗಳಿಗೆಂದು ದೊರೆವುದು ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಎಂದು ತಿಳಿಯದ ಲನ್ಯ ದೈವಗಳಿಂದ ಸುಖವ ಅಪೇಕ್ಷಿಸುವರು ಮುಕುಂದನಾರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ ಅಂತ ಹೇಳಿ ಇದು ಪರಮಾತ್ಮನನ್ನು ನಾವು ತಿಳಿಯದೇ ಇದ್ದರೆ ಏನೇನಾಗತ್ತೆ ಅನ್ನೋದು. ಇಲ್ಲಿ ಬಂಧ ಮೋಕ್ಷ ಪ್ರಧಾನ ಜ್ಞಾನವು ಪರಮಾತ್ಮನ ಜ್ಞಾನ. ಪರಮಾತ್ಮನ ಜ್ಞಾನ ಅಂತ ಹೇಳುವಾಗ ಬಂಧ ಮೋಕ್ಷ ಪ್ರಧಾನ ಜ್ಞಾನ, ಬಂಧ ಮೋಕ್ಷ ಪ್ರಧಾನ ಜ್ಞಾನ ಅಂತ ಹೇಳಿದರೆ ಇಲ್ಲಿ ಎರಡು ವಿಧವಾಗಿ ನೋಡಬಹುದು. ಪರಮಾತ್ಮ ಬಂಧವನ್ನು ಎಲ್ಲ ಜೀವರಾಶಿಗಳಿಗೆ ಬಂಧವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಅದೇ ವಿಧವಾಗಿ ಇಲ್ಲ ಬಂಧದಿಂದ ಮೋಕ್ಷ, ಸೊ ಬಂಧನವು ಮೋಕ್ಷವು ಎರಡನ್ನು ಕೊಡುವವನು ಪರಮಾತ್ಮ. ಇಲ್ಲ ಬಂಧ ಎಲ್ಲರೂ ಬಂಧದಲ್ಲಿದ್ದಾರೆ, ಆ ಬಂಧದಿಂದ ಮೋಕ್ಷ ಅಂದ್ರೆ ಬಂಧದಿಂದ ಬಿಡುಗಡೆ ಅಷ್ಟೇ ಅಲ್ಲದೆ ಸುಖವು ಮೋಕ್ಷದ ಸುಖವನ್ನು ಎರಡನ್ನು ಕೂಡ ಕೊಡ್ತಾನೆ ಪರಮಾತ್ಮ. ಬಿಡುಗಡೆಯನ್ನು ಕೊಟ್ಟು ಮೋಕ್ಷವನ್ನು ಪ್ರದಾನ ಮಾಡಿ ಆ ಆನಂದ ಬರುವಂತೆ ಅವರಿಗೆ ಅನುಭವ ಆಗುವಂತೆ ಮಾಡ್ತಾನೆ. ಈ ವಿಧವಾಗಿ ಬಂಧ ಮೋಕ್ಷ ಪ್ರದಾನದ ಪರಮಾತ್ಮನ ಜ್ಞಾನ ಮಂದಮತಿಗಳಿಗೆ ಎಂದು ದೊರೆಯುವುದು. ಮಂದಮತಿಗಳಿಗೆ ಯಾವಾಗ ದೊರಕತ್ತೆ? ಯಾವಾಗಲೂ ದೊರಕೋದಿಲ್ಲ, ಯಾವಾಗಲೂ ಸಿಗುವುದಿಲ್ಲ. ಮಂದಮತಿಗಳು ಅಂದ್ರೆ ಯಾವ ವಿಧವಾಗಿ ಮಂದಮತಿಗಳು ಪರಮಾತ್ಮನ ಆ ಸ್ವಾತಂತ್ರ್ಯವನ್ನು ತಿಳಿಯದೆ ಅವನು ಸರ್ವಸ್ವತಂತ್ರನು ನಾವು ಸ್ವತಂತ್ರರಲ್ಲ ಅನ್ನುವ ಜ್ಞಾನವಿಲ್ಲದೆ ಇರುವವರು, ಪರಮಾತ್ಮನ ದ್ವೇಷ ಮಾಡುವವರು, ಪರಮಾತ್ಮನಿಂದ ದೂರ ಇರುವವರು, ಪರಮಾತ್ಮನನ್ನು ಸ್ಮರಣೆ ಮಾಡುವಂತಹ ಭಕ್ತರಿಯನ್ನು ದ್ವೇಷ ಮಾಡುವವರು ಇವರೆಲ್ಲರೂ ಕೂಡ ಮಂದಮತಿಗಳು. ಈ ವಿಧವಾಗಿರುವ ಮಂದಮತಿಗಳಿಗೆ ಯಾವತ್ತೂ ಕೂಡ ಆ ಪರಮಾತ್ಮನ ಜ್ಞಾನ ಸಿಗುವುದಿಲ್ಲ. ಅಷ್ಟೇ ಅಲ್ಲದೆ ಈ ಸಂಸಾರವೆಂತಹದ್ದು ಅಂತ ಹೇಳಿದ್ರೆ ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ದುಃಖ. ಈ ಸಂಸಾರದಲ್ಲಿ ನಮಗೆ ಸಿಗುವಂತಹ ಸುಖ ಬಹಳ ಅಲ್ಪವಾದದ್ದು, ದುಃಖ ಅತ್ಯಧಿಕವಾದದ್ದು. ಆದರೆ ಈ ಅಲ್ಪವಾದ ಸುಖದ ಹಿಂದೆ ನಾವು ಓಡ್ತಾ ಇರುವ ಕಾರಣದಿಂದ ಅತ್ಯಧಿಕವಾಗಿ ಕಾಣುವ ದುಃಖದ ಪರಿಚಯ ನಮಗೆ ಪೂರ್ತಿಯಾಗಿ ಆಗೋದಿಲ್ಲ. ಎಷ್ಟೆಷ್ಟು ಸುಖದ ಹಿಂದೆ ಓಡ್ತೀವೋ ಅಷ್ಟು ದುಃಖವೂ ಬರ್ತಾ ಇರುತ್ತೆ, ಸುಖ ಸಿಗಲಿಲ್ಲ ಅನ್ನುವ ದುಃಖ. ಅಷ್ಟೇ ಅಲ್ಲದೆ ಆ ಸುಖವನ್ನು ಸಂಪಾದಿಸಲಿಕ್ಕೆ ಮಾಡುವ ಅನೇಕ ವಿಧವಾದ ಕಷ್ಟಗಳು ಅವೆಲ್ಲವೂ ಕೂಡ ದುಃಖಗಳೇ. ಅಂತಹ ಪರ್ವತ ಸಮವಾದ ದುಃಖವನ್ನು ಇದೇ ಸಂಸಾರದಲ್ಲಿ ಆ ಕಾರಣದಿಂದ ಪರಮಾತ್ಮನನ್ನೇ ನಾವು ಸೇರಬೇಕು ಅನ್ನುವ ಜ್ಞಾನ ಯಾರಿಗಿರೋದಿಲ್ಲವೋ ಅಂತಹ ಅವರು ಈ ವಿಧವಾಗಿ ತಿಳಿಯದೇ ಇರುವವರು ಎಂದು ತಿಳಿಯದಲೇ ಅನ್ಯ ದೈವಗಳಿಂದ ಸುಖವ ಅಪೇಕ್ಷವರು. ಈ ವಿಧವಾಗಿ ಸುಖದ ಹಿಂದೆ ಓಡ್ತಾ ಇರುವಾಗ ದುಃಖವನ್ನು ಬಿಡಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡುವಾಗ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತುಚ್ಛ ದೇವತಾರಾಧನ. ಇಲ್ಲ ತುಚ್ಛ ದೇವತೆಗಳಂತ ಹೇಳಿದ್ರೆ ನಮಗೆ ತಾರತಮ್ಯದಲ್ಲಿ ಹೇಳದೆ ಇರುವಂತಹ ದೇವತೆಗಳು ಅವಳ ಆರಾಧನೆ ಮಾಡ್ತಾರೆ. ಇಲ್ಲ ತಾರತಮ್ಯದಲ್ಲಿ ಇರುವ ದೇವತೆಗಳನ್ನೇ ಮಾಡ್ತಾರೆ, ಆದರೆ ಅವರನ್ನು ಸರ್ವೋತ್ತಮರೆಂದು ಮಾಡ್ತಾರೆ. ಅಂದರೆ ನೋಡ್ರಿ, ಸ್ವತಂತ್ರವನ್ನು ಅಪೇಕ್ಷಿಸದೆ ಇವರು ಏನು ಮಾಡ್ತಾರೆ, ಸ್ವತಂತ್ರ ಪರಮಾತ್ಮನಾಗಿದ್ದಾನೆ ಅನ್ನುವ ತಿಳುವಳಿಕೆ ಇಲ್ಲದೆ, ಅವರು ಸ್ವತಂತ್ರ ಎಲ್ಲಿದೆ ಅನ್ನುವ ಜ್ಞಾನವೂ ಇಲ್ಲದೆ ಪರಮಾತ್ಮನನ್ನು ಅವರು ಈ ವಿಧವಾಗಿ ಮರೆತು ಅನ್ಯ ದೇವತೆಗಳೇ ಸ್ವತಂತ್ರವಾಗಿ ನಮ್ಮ ದುಃಖವನ್ನು ದೂರ ಮಾಡ್ತಾರೆ, ಅನ್ಯ ದೇವತೆಗಳೇ ಸ್ವತಂತ್ರವಾಗಿ ನಮಗೆ ಸುಖವನ್ನು ಕೊಡ್ತಾರೆ ಅಂತ ಅಪೇಕ್ಷೆ ಮಾಡುವವರು ಮುಕುಂದನ ಆರಾಧನೆಯ ಬಿಟ್ಟು. ಇಲ್ಲಿ ನೋಡಿ, ಶಬ್ದ ಮುಕುಂದ ಮೋಕ್ಷಪ್ರದನಾದ ಅಂತ ಹೇಳಿದ ಕಾರಣದಿಂದ ಮುಕುಂದನಾದ ಆ ಪರಮಾತ್ಮನ ಆರಾಧನೆಯನ್ನು ಬಿಟ್ಟವಗೆ ಉಂಟೆ ಮುಕ್ತಿ ಸುಖ. ಆ ವಿಧವಾಗಿ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸರ್ವೋತ್ತಮನೆಂದು ಆರಾಧಿಸುವವರಿಗೆ ಮುಕ್ತಿ ಸುಖ ಸಿಗತ್ತಾ ಅಂದ್ರೆ ಸಿಗುವುದಿಲ್ಲ, ಬಿಟ್ಟವಾಗೆ ಉಂಟೆ ಮುಕ್ತಿ ಸುಖ. ಇದು ಯಾಕೆ ಸರ್ವಸಾಧನ ಸಂಧಿಯಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇಂತಹ ಅಜ್ಞಾನಿಗಳಿಗೆ ಮುಕ್ತಿ ಸುಖ ಸಿಗುವುದಿಲ್ಲ ಅನ್ನುವುದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸರ್ವಸ್ವತಂತ್ರ ಅಂದ್ರೆ ಏನು? ಪರಮಾತ್ಮನನ್ನು ತಿಳಿಯುವ ಆ ಜ್ಞಾನ, ಆ ಜ್ಞಾನ ಇಚ್ಛಾಶಕ್ತಿ, ನಾವು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ ಹೇಳುವುದರಲ್ಲಿ ಜ್ಞಾನಶಕ್ತಿ ಅದನ್ನು ಪರಮಾತ್ಮನೇ ಕೊಡ್ತಾನೆ. ಅಂದ್ರೆ ಸರ್ವಸ್ವತಂತ್ರನಾದ ಪರಮಾತ್ಮ ನಮ್ಮ ಒಳಗೆ ಅವನ ಸ್ವತಂತ್ರ ರೂಪಗಳನ್ನು ನಮ್ಮ ಒಳಗೆ ಇಟ್ಟು ನಮಗೆ ಅಸ್ವತಂತ್ರವಾದ ಕ್ರಿಯಾಶಕ್ತಿ ಅವನದು ಸ್ವತಂತ್ರವಾದ ಕ್ರಿಯಾಶಕ್ತಿ ಅವನು ನಮಗೆ ಕೊಡುವುದು ಅಂತ ಹೇಳಿದರೆ ನಮ್ಮ ಒಳಗೆ ಅವನ ಸ್ವತಂತ್ರ ರೂಪಗಳನ್ನು ಇಡುವುದು. ಇದು ಎಲ್ಲಿ ಹೇಳ್ತಾ ಇದ್ದಾರ್ರಿ ಅಂತ ಹೇಳಿದರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಒಂದು ಹೇಳ್ತಾ ಇದ್ದಾರೆ ನೋಡ್ರಿ. ನಾವು ಸುಖವನ್ನು ಅಪೇಕ್ಷಿಸಿ ಇಲ್ಲ ದುಃಖವನ್ನು ದೂರ ಮಾಡಬೇಕಂತ ಅನ್ಯ ದೇವತೆಗಳನ್ನು ನಾವು ಸ್ವತಂತ್ರರೆಂದು ಉಪಾಸನೆ ಮಾಡಿದರೆ ಮುಕ್ತಿ ಸುಖ ಸಿಗುವುದಿಲ್ಲ. ಅಂದರೆ ಆ ಅನ್ಯ ದೇವತೆಗಳ ಉಪಾಸನ ಮಾಡುವುದೇ, ಅವರನ್ನು ಸ್ವತಂತ್ರ ಅಂತ ಭಾವಿಸುವುದೇ ತಪ್ಪಂತ ತಿಳಿದುಕೊಂಡವನಿಗೆ ಇನ್ನು ನಮಗೆ ಸ್ವಾತಂತ್ರ್ಯ ಇದೆ ಎಲ್ಲಿಂದ ಬರುತ್ತೆ? ದೂರತೋಪಾಸ್ತ, ಇದು ಕೈಮುತ್ಯ ನ್ಯಾಯ. ಅಂದ್ರೆ ಅನ್ಯ ದೇವತೆಗಳಿಗೆ ಸ್ವಲ್ಪವೂ ಸ್ವಾತಂತ್ರ್ಯವಿಲ್ಲ ಅಂತ ಹೇಳಿದ ಮೇಲೆ ಅವರ ಉಪಾಸನೆ ಮಾಡುವ ನಮಗೆ ಸರ್ವಸ್ವಾತಂತ್ರ್ಯ ಎಲ್ಲಿಂದ ಬಂತು? ಎಲ್ಲಿಯೂ ಸ್ವಲ್ಪವೂ ಕೂಡ ಸರ್ವಸ್ವಾತಂತ್ರ್ಯ ನಮಗೆ ಇಲ್ಲವೇ ಇಲ್ಲ. ನಮಗೆ ಸರ್ವಸ್ವಾತಂತ್ರ್ಯ ಇದ್ದರೆ ಅನ್ಯ ದೇವತೆಗಳ ಉಪಾಸನೆ ಯಾಕೆ ಮಾಡಬೇಕು? ಅನ್ಯ ದೇವತೆಗಳಿಗೆ ಸರ್ವಸ್ವಾತಂತ್ರ್ಯ ಇಲ್ಲ, ಅವರು ಸ್ವತಂತ್ರರಲ್ಲ ಅಂತ ಹೇಳಿದ ಮೇಲೆ ಅವರ ಮೇಲೆ ಆಧಾರಪಟ್ಟಿರುವಂತಹ ನಮಗೆ ಸ್ವಾತಂತ್ರ್ಯ ಎಲ್ಲಿಂದ ಬಂತು? ಸೊ ಆ ಕಾರಣದಿಂದ ಜಗನ್ನಾಥದಾಸರು ಸುಸ್ಪಷ್ಟವಾಗಿ ಸರ್ವಸ್ವತಂತ್ರ ಸಾಂದಿಯಲ್ಲಿ ಈ ಪದ್ಯದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ, ಅನ್ಯ ದೇವತೆಗಳನ್ನು ಉಪಾಸನೆ ಮಾಡುವವರಿಗೆ ಎಲ್ಲಿಂದ ಸ್ವಾತಂತ್ರ್ಯ ಬಂತು? ಅವರಿಗೆ ಸ್ವಾತಂತ್ರ್ಯ ಇಲ್ಲ, ನಿಮಗೆ ಕೈಮುತ್ಯ ನ್ಯಾಯದಿಂದ ಅಸಲು ಸ್ವಾತಂತ್ರ್ಯವೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಆ ವಿಧವಾಗಿ ಯಾರಾದರೆ ಅನ್ಯರಲ್ಲಿ ಸ್ವಾತಂತ್ರ್ಯದಂತೆ ಭಾವಿಸ್ತಾರೋ ಅವರಿಗೆ ಮುಕ್ತಿ ಸುಖ ಸಿಗುವುದಿಲ್ಲ ಅಂತ ಹೇಳಿದ್ರೆ ತಾವು ಸ್ವತಂತ್ರ ಭಾವಿಸುವವರಿಗೆ ಮುಕ್ತಿ ಸುಖವಂತೂ ಇನ್ನೂ ಸ್ವಲ್ಪಕ್ಕೂ ಸಿಗುವುದಿಲ್ಲ, ಸಿಗುವ ಸ್ಕೋಪೇ ಇಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟಗೊಳಿಸುತ್ತಿದ್ದಾರೆ. ಇದು 9ನೇ ಪದ್ಯ. ಅದಾದ ಮೇಲೆ 10ನೇ ಪದ್ಯ, ಇದನ್ನು ನೋಡೋಣ. ಸೊ ಇದು ಸ್ವಾತಂತ್ರ್ಯ ಸುರಿಯರ ಮಾಡಲಿಕ್ಕೆ ಮುಂಚೆ ನಾನು ಪದ್ಯ ಹೇಳೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತುಪಿ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಒಂದು ಸುಂದರವಾದ ಒಂದು ಉದಾಹರಣೆ, ಜಗನ್ನಾಥದಾಸರು ಉದಾಹರಣೆಯನ್ನು ಕೊಡುವಾಗ ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ. ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು ಕಾರ್ಯ ನಿಯೋಜಿಸುವ ಮಾನ ಅಪಮಾನವ ಮಾಳ್ಪ ತೆರನಂತೆ ಶ್ರೀಜನಾರ್ದನ ಸಕಲರ ಒಳಗೆ ಅಪರಾಜಿತನು ತಾನು ಆಗಿ ಸರ್ವ ಪ್ರಯೋಜನವ ಮಾಡಿಸುತ್ತ ಮಾಡುವ ಫಲಕ್ಕೆ ಗುರಿ ಮಾಡಿ. ಇಲ್ಲಿ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು, ಅಂದ್ರೆ ರಾಜನೇನು ಮಾಡ್ತಾನೆ ತನ್ನ ಅಮಾತ್ಯ ಜನರಿಗೆ, ಅಂದ್ರೆ ಅಮಾತ್ಯ ಜನರಿಗೆ ಏನು ಮಾಡ್ತಾನೆ ನೈಜ ಜನರಿಗೆ ಕರುಣದಿಂದ ದಯದಿಂದ ಅವರಿಗೆ ಕೊಡ್ತಾನೆ. ಏನು ಕೊಡ್ತಾನೆ? ಕರುಣದಿಂದ ದಯೆಯಿಂದ ಕೊಟ್ಟು ಅಂದ್ರೆ ಸ್ವತಂತ್ರವನ್ನು ಕೊಡ್ತಾನೆ ಅಂದ್ರೆ ಕೊಟ್ಟು ಕಾರ್ಯ ನಿಯೋಜಿಸೋ, ಕೊಡುವುದು ಕಾರ್ಯ ನೋಡ್ರಿ. ಸ್ವತಂತ್ರವನ್ನು ಪರಮಾತ್ಮ ಕೊಡೋದಿಲ್ಲ. ಉದಾಹರಣೆಗೆ ಈಗ ರಾಜ ಏನು ಮಾಡ್ತಾನೆ ತನ್ನ ಅಮಾತ್ಯರಿಗೆ, ತನ್ನ ಮಂತ್ರಿಗಳಿಗೆ, ಸೇವಕರಿಗೆ, ಎಲ್ಲರಿಗೂ ಏನು ಮಾಡ್ತಾನೆ ಡಿಫರೆಂಟ್ ಟಾಸ್ಕ್ ಅಸೈನ್ ಮಾಡ್ತಾನೆ. ನೀವು ಹೋಗಿ ನನ್ನ ಹೆಸರು ಹೇಳಿ ನೀವು ಸುಂಕವನ್ನು ಟ್ಯಾಕ್ಸಸ್ ಇವು ಕಲೆಕ್ಟ್ ಮಾಡಿಕೊಂಡು ನೀವು ಬನ್ನಿ, ನಿಮಗೆ ಸ್ವಾತಂತ್ರ್ಯ. ಜನಗಳಿಂದ ನೀವು ಇವೆಲ್ಲವೂ ಸಂಪಾದಿಸುವುದಕ್ಕೆ, ಅವರಿಂದ ವಸೂಲು ಮಾಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ಮುದ್ರಿಕೆಯನ್ನು ಕೊಡ್ತಾನೆ. ಈ ಗಿವ್ಸೆ ಒಂದು ರಾಜದಂಡವೋ ಮುದ್ರಿಕೆಯೋ ಯಾವುದೋ ಒಂದು ರಾಜ ಚಿಹ್ನೆಯನ್ನು ಒಂದು ಕೊಟ್ಟು ಗೋ ಅಂಡ್ ಕಲೆಕ್ಟ್ ದ ಟ್ಯಾಕ್ಸಸ್ ಫ್ರಮ್ ದ ಪೀಪಲ್, ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಅವರಿಂದ ವಸೂಲು ಮಾಡುವ ಸ್ವಾತಂತ್ರ್ಯ ನಿಮಗೆ ಕೊಟ್ಟಿದ್ದೀನಿ ಅಂತಾನೆ. ಇವರೆಲ್ಲ ಖುಷಿಯಿಂದ ಹೋಗ್ತಾರೆ, ಹೋಗಿ ಜನರ ಹತ್ರ ಹೋಗಿ ರಾಜ ಹೇಳಿದ್ದಾನೆ ಕೊಡ್ರಿ ಸುಂಕವನ್ನು ಕೊಡ್ರಿ ಅಂತ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅದು ಮಾಡುವಾಗ ಇವರಿಗೆ ರಾಜ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಭಾವನೆ ಮಾಡ್ತಾರೆ. ಆದರೆ ನಿಜವಾಗಿ ರಾಜ ಕೊಟ್ಟಿದ್ದೇನು ಕೆಲಸ ಕೊಟ್ಟಿದ್ದಾನೆ, ಸ್ವಾತಂತ್ರ್ಯ ಕೊಡಲಿಲ್ಲ. ಯಾಕೆಂದ್ರೆ ಅವರದು ವಸೂಲು ಮಾಡುವುದನ್ನು ರಾಜ ಕೊಟ್ಟಿದ್ದರಾಗ ಆ ರಾಜನ ಉದ್ದೇಶ ಏನು, ಇದು ವಸೂಲು ಮಾಡಲಿಕ್ಕೆ ಅವರಿಗೆ ನಾನು ಟೆಂಪರರಿಯಾಗಿ ಅಸೈನ್ ಮಾಡಿದ್ದೀನಿ, ಇವತ್ತೊಬ್ಬನ ಕಳಿಸ್ತಾನೆ ನಿನಗೂ ಸ್ವಾತಂತ್ರ್ಯ ಇದೆ ಅಂತ ಹೇಳಿ, ನಾಳೆ ಏ ನೀನು ನಿನಗೆ ನಾನು ಕೊಡೋ ಕಳಿಸೋದಿಲ್ಲ ನಿನಗೆ, ಐ ಡೋಂಟ್ ಗಿವ್ ಯು ದ ಟಾಸ್ಕ್, ಇನ್ನೊಬ್ಬನಿಗೆ ಕೊಡ್ತೀನಿ, ಇನ್ನೊಬ್ಬರಿಗೆ ಕಳಿಸ್ತಾನೆ. ಅಂದ್ರೆ ಸ್ವಾತಂತ್ರ್ಯ ಯಾವತ್ತೂ ಇಲ್ಲವೇ ಇಲ್ಲ. ಅವನಿಗೆ ಕೊಟ್ಟಿದ್ದು ಏನು, ಕೆಲಸ ಕೊಟ್ಟಿದ್ದಾನೆ ಅಷ್ಟೇ ಹೊರತು ಸ್ವಾತಂತ್ರ್ಯವನ್ನು ಕೊಡಲಿಲ್ಲ. ಸೊ ಇದೇ ವಿಧವಾಗಿ ಪರಮಾತ್ಮ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಕೊಟ್ಟದಂತೆ ನಮಗೆ ಭ್ರಮೆ ಬರುತ್ತೆ. ಯಾಕೆ ಆಗದೆ ಸೇವಕನಿಗೆ ರಾಜ ಸ್ವಾತಂತ್ರ್ಯವನ್ನು ಕೊಟ್ಟ ಭ್ರಮೆ ಬರುತ್ತೋ ಅದೇ ವಿಧವಾಗಿ ಪರಮಾತ್ಮನಿಗೆ ಕೊಟ್ಟ ಭ್ರಮೆ. ಇದು ಕೂಡ ಒಂದು ಕ್ರೂಡ್ ಎಕ್ಸಾಂಪಲ್. ಯಾಕೆ ಅಂದರೆ ರಾಜ ಮತ್ತು ಆ ಸೇವಕರವರೆಗೆ ಅಂತರ್ಯಾಮಿಯಾಗಿರೋದಿಲ್ಲ, ಪರಮಾತ್ಮ ನಮ್ಮ ಒಳಗೆ ಅಂತರ್ಯಾಮಿಯಾಗಿರ್ತಾನೆ. ಈ ಕಾರಣದಿಂದ ನಮಗೆ ಅಸಲೇ ಸ್ವಾತಂತ್ರ್ಯ ಇಲ್ಲ. ಆ ರಾಜನ ಹತ್ತರಿಂದ ಅವರಿಗೆ ಸ್ವಲ್ಪ ಆದರೂ ಸ್ವಾತಂತ್ರ್ಯ ಬರುವ ಅವಕಾಶವಿದೆ ಹೊರತು ಪರಮಾತ್ಮನಿಂದ ನಮಗೆ ಸ್ವಾತಂತ್ರ್ಯ ಬರುವ ಅವಕಾಶವಂತೂ ಇಲ್ಲವೇ ಇಲ್ಲ. ಪರಮಾತ್ಮ ನಮಗೆ ಕೊಡುವುದು ಕೆಲಸ ಮಾತ್ರವೇ. ನಮ್ಮಿಂದ ಕೆಲಸ ಮಾಡಿಸ್ತಾನೆ. ನಮ್ಮ ಒಳಗೆ ತನ್ನ ರೂಪಗಳನ್ನು ಇಟ್ಟು, ನಮ್ಮ ಒಳಗೆ ತಾನೇ ಇದ್ದು, ನಮ್ಮ ಒಳಗೆ ಇದ್ದು ಪ್ರೇರಣೆಯನ್ನು ಕೊಟ್ಟು, ನಮ್ಮಿಂದ ಅವನು ನಮ್ಮನ್ನು ಪ್ರತಿಬಿಂಬರನ್ನೇ ಮಾಡಿ ತಾನು ಬಿಂಬರೂಪನಾಗಿದ್ದು ನಮ್ಮಿಂದ ಕೆಲಸವನ್ನು ಮಾಡಿಸ್ತಾನೆ. ತಾನು ಮಾಡಿ ಮಾಡಿಸುವ ಆ ಕಾರಣದಿಂದ ಪರಮಾತ್ಮ ತನ್ನ ಅಮಾತ್ಯ ಜನರಿಗೆ, ನೈಜ ಜನರಿಗೆ, ತನ್ನ ಸೇವಕರಿಗೆ ಕರುಣದಿ ದಯದಿಂದ ಕೊಟ್ಟು ಕಾರ್ಯವನ್ನು ಕೊಡ್ತಾನೆ. ಏನು ಕೊಟ್ಟು ಏನು ಮಾಡ್ತಾನೆ? ಕಾರ್ಯ ನಿಯೋಜಿಸುವ ಆ ಕಾರ್ಯದಲ್ಲಿ ಅವರನ್ನು ತೊಡಗಿಸ್ತಾನೆ. ಇದು ಮಾಡ್ರಿ ಇದು ಮಾಡ್ರಿ ಅಂತ ಅವರಿಗೆ ಟ್ಯಾಸ್ಕ್ ಅಸೈನ್ ಮಾಡ್ತಾನೆ. ಮಾಡಿಬಿಟ್ಟು ಮಾನ ಅಪಮಾನವ ಮಾಳ್ಪ ತೆರನಂತೆ, ಅವರಿಗೆ ಮಾನ ಅಪಮಾನವನ್ನು ಮಾಡ್ತಾನೆ. ಅಂದ್ರೆ ಏನು, ಅವರು ಒಳ್ಳೆ ತಾನು ಕೊಟ್ಟ ಕೆಲಸವನ್ನು ಅವರು ಚೆನ್ನಾಗಿ ಮಾಡಿಕೊಂಡು ಬಂದರೆ, ಕೊಟ್ಟ ಕೆಲಸವನ್ನು ಕೆಡಿಸದೆ ಅವರು ಚೆನ್ನಾಗಿ ಮಾಡಿಕೊಂಡು ಬಂದರೆ ಅಂತಹ ಜನರಿಗೆ ಈ ರಿವಾರ್ಡ್ಸ್ ದೇಮ್, ಚೆನ್ನಾಗಿ ಮಾಡಿದೀಯಾ, ಶಬಾಷ್ ಅಂತ ಹೇಳಿ ಅವರನ್ನು ಪ್ರೋತ್ಸಾಹ ಮಾಡ್ತಾನೆ, ಅವರಿಗೆ ಬಹುಮಾನ ಕೊಡ್ತಾನೆ. ಅದೇ ಅವರು ಮಾಡಿದ ಕೆಲಸವನ್ನು ಸರಿಯಾಗಿ ಮಾಡದೆ ತಪ್ಪು ತಪ್ಪಾಗಿ ಮಾಡಿಕೊಂಡು ಬಂದು ಮಾಡಿದರೆ, ಆ ವಿಧವಾಗಿ ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ನೀನು ಕೊಟ್ಟ ಕೆಲಸವನ್ನು ಮಾಡಲಿಲ್ಲ, ಆ ಕಾರಣದಿಂದ ನೀನು ತಪ್ಪುವಾಗಿ ಮಾಡಿದಿ, ನಿನಗೆ ಶಿಕ್ಷೆಯನ್ನು ಕೊಡ್ತಾನೆ, ಶಿಕ್ಷೆಯನ್ನು ಕೊಡ್ತಾನೆ. ಅದೇ ವಿಧವಾಗಿ ಪರಮಾತ್ಮ ಏನು ಮಾಡ್ತಾನೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ನಮ್ಮಿಂದ ಮಾಡಿಸ್ತಾನೆ. ಆದರೆ ನಮ್ಮಿಂದ ಮಾಡಿಸಿದಾಗ ಅದು ಸ್ವಭಾವಾನುಸಾರವಾಗಿ ಮಾಡ್ತಾನೆ. ಮಾಡಿಸಿದಾಗ ನಮಗೆ ಸ್ವಭಾವಾನುಸಾರವಾಗಿ ಮಾಡಿಸಿದ ಕೆಲಸಕ್ಕೆ ಅನುಸಾರವಾಗಿ ಮತ್ತು ಫಲಗಳನ್ನು ಕೊಡ್ತಾನೆ. ಈ ಆ ಸೇವಕರಿಗೆ ಫಲಗಳನ್ನು ಕೊಟ್ಟಂತೆ, ರಾಜರ ಸೇವಕರಿಗೆ ಆಯಾವ ಕೆಲಸಗಳಿಗೆ ಅನುಗುಣವಾಗಿ ಫಲವನ್ನು ಕೊಟ್ಟಂತೆ, ಪರಮಾತ್ಮ ನಮ್ಮಿಂದ ಮಾಡಿಸಿದ ಕೆಲಸಗಳಿಗೆ ಅನುಗುಣವಾಗಿ ನಮಗೆ ಮಾನ ಅಪಮಾನಗಳ ಸಮಾನವಾಗಿ ನಮಗೆ ಪುಣ್ಯ ಪಾಪಗಳಿಗೆ ತಕ್ಕಂತೆ ಅವನು ಸುಖವನ್ನು ದುಃಖವನ್ನು ಕೊಡ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಜನಾರ್ದನ ಸಕಲರ ಒಳಗೆ ಅಪರಾಜಿತನು ತಾನಾಗಿ. ಆ ಶ್ರೀ ಜನಾರ್ದನ ಪರಮಾತ್ಮ, ಶ್ರೀ ಜನಾರ್ದನ ಏನು, ಜನಾರ್ದನ ಅನ್ನೋ ಶಬ್ದಕ್ಕೆ ಅರ್ಥೇನು, ಜನಾನ್ ಅರ್ಧಯತಿ, ಜನಗಳನ್ನು ಅವರನ್ನು ಅವರ ಸಂಸಾರದ ದುಃಖವನ್ನು ನಿರ್ಮೂಲನ ಮಾಡ್ತಾನೆ, ಅವರಿಗೆ ಮೋಕ್ಷವನ್ನು ಕೊಡಿಸ್ತಾನೆ, ಸುಖವನ್ನು ಕೊಡಿಸ್ತಾನೆ. ಇಲ್ಲ ಅವನು ಜ ನ, ಅವನು ಜ ಜನ್ಮ ನ ಇಲ್ಲದವನು, ಅವನಿಗೆ ಹುಟ್ಟು ಇಲ್ಲ, ಅವನು ಅರ್ಧನ. ಅರ್ಧನ ಅಂದ್ರೆ ಎಲ್ಲರ ದುಃಖವನ್ನು ಪರಿಹಾರ ಮಾಡ್ತಾನೆ. ಇಲ್ಲ ಅರ್ಧನ ಅಂದ್ರೆ ದುಷ್ಟರನ್ನು ಮರ್ದನ ಮಾಡ್ತಾನೆ, ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಈ ವಿಧವಾಗಿರುವ ಪರಮಾತ್ಮ ಜನಾರ್ದನನು ಸಕಲರ ಒಳಗೆ, ಎಲ್ಲ ಜೀವರಾಶಿಗಳ ಒಳಗೆ ಅಪರಾಜಿತನು ತಾನಾಗಿ. ತಾನು ಅಪರಾಜಿತ ಅಂದ್ರೆ ಅವನಿಗೆ ಸೋಲು ಇಲ್ಲ. ಏನು ಅಪರಾಜಿತ, ಸೋಲು ಇಲ್ಲ ಅಂದ್ರೆ ಏನು ಅಂತ ಹೇಳಿದರೆ, ಅವನು ಒಂದು ವಿಷಯದಲ್ಲಿ ಸ್ವಲ್ಪ ಸ್ವತಂತ್ರವನ್ನು ನಮಗೆ ಕೊಟ್ಟ ಅಂತ ಹೇಳಿದ್ರೆ ಅವನಿಗೆ ಸೋಲಿದ್ದಂತೆ. ಯಾಕಂದ್ರೆ ದ ಡಿಸಿಷನ್ ಈಸ್ ಅವರ್ಸ್ ನಾಟ್ ಹೀಸ್. ದಟ್ ಎಷ್ಟೇ ಒಂದು ಅಲ್ಪ ಸ್ವತಂತ್ರ ಕೊಟ್ಟರು, ಆ ಅಲ್ಪ ಸ್ವತಂತ್ರ ಕೊಟ್ಟ ವಿಷಯದಲ್ಲಿ ನಮಗೆ ಸ್ವತಂತ್ರ ಕೊಟ್ಟ ಕಾರಣದಿಂದ ಅವನಿಗೆ ಸ್ವತಂತ್ರ ಇಲ್ಲ, ಅಂದರೆ ಅವನಿಗೆ ಸೋಲಿದ್ದಂತೆ. ಇಟ್ ಈಸ್ ಲೈಕ್ ಎ ಡಿಫೀಟ್ ಫಾರ್ ಹಿಮ್, ಬಿಕಾಸ್ ಇನ್ ದಟ್ ಆಸ್ಪೆಕ್ಟ್ ವಿ ಹ್ಯಾವ್ ಅಪ್ಪರ್ ಹ್ಯಾಂಡ್, ಬಟ್ ಹೀ ಡಸಂಟ್ ಹ್ಯಾವ್ ಅಪ್ಪರ್ ಹ್ಯಾಂಡ್. ಆ ಅಲ್ಪ ಸ್ವತಂತ್ರ ವಿಷಯದಲ್ಲಿ, ಆ ಅಲ್ಪ ಎಷ್ಟೇ ಅಲ್ಪ ವಿಷಯಗಳು, ಇಟ್ ಮೇ ಬಿ ಇನ್ ಮಿನಿಸ್ಕ್ಯೂಲ್ ಇನ್ಫೈನಿಟೆಸ್ಮಲ್ ಟಾಸ್ಕ್ ಇದ್ದರೂ ಕೂಡ ಅದರಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದರೆ ಪರಮಾತ್ಮನಿಗೆ ಸ್ವಾತಂತ್ರ್ಯ ಇಲ್ಲ, ಅಂದರೆ ಅವನಿಗೆ ಪರಾಜಿತನಾದಂತೆ. ಬಿಕಾಸ್ ಇಫ್ ದೇರ್ ಇಸ್ ಎ ಕ್ಲಾಶ್ ಆಫ್ ಡಿಸಿಷನ್, ನಮಗೆ ಸ್ವಾತಂತ್ರ್ಯ ಇರುವ ಕಾರಣದಿಂದ ನಮ್ಮ ಡಿಸಿಷನ್ ನಿಲ್ಲತ್ತೆ, ಅವನಿಗೆ ಸ್ವಾತಂತ್ರ್ಯ ಇಲ್ಲ ಆದ ಕಾರಣದಿಂದ ಅವನ ಡಿಸಿಷನ್ ನಿಲ್ಲೋದಿಲ್ಲ, ಅಂದ್ರೆ ಅವನು ಪರಾಜಿತನಾದಂತೆ ಆಗ್ತಾನೆ. ಅದಕ್ಕೆ ಅಪರಾಜಿತ ಅನ್ನುವ ಶಬ್ದದಿಂದ ಅವನು ಸರ್ವಸ್ವತಂತ್ರ, ಮಿಕ್ಕವರೆಲ್ಲರೂ ಸ್ವತಂತ್ರರಲ್ಲೂ ಸ್ವಲ್ಪರೂ ಅಲ್ಲ ಅನ್ನುವ ವಿಷಯ ಗೊತ್ತಾಗತ್ತೆ. ಅಪರಾಜಿತನಾದ ಪರಮಾತ್ಮನು ತಾನು ಆಗಿ ಸರ್ವ ಪ್ರಯೋಜನವ ಮಾಡಿಸುತ್ತ, ಎಲ್ಲ ಪ್ರಯೋಜನವೂ ಅವನಿಂದಲೇ ಆಗತ್ತೆ. ಅವನೆಲ್ಲವನ್ನು ಮಾಡಿಸುತ್ತಾನೆ, ಬೇರೆಯವರಿಂದ ಮಾಡಿಸುತ್ತ ಮಾಡುವ ಅವನು ಬಿಂಬರೂಪನಾಗಿ ಮಾಡ್ತಾನೆ, ಮಿಕ್ಕವರನ್ನು ಪ್ರತಿಬಿಂಬರನಾಗಿ ಅವರನ್ನು ಮಾಡಿಸ್ತಾನೆ. ಮಾಡಿಸಿಬಿಟ್ಟು ಅವರನ್ನು ಫಲಕ್ಕೆ ಗುರಿ ಮಾಡಿ ಆಯಾ ಫಲಗಳನ್ನು ಅವರನ್ನು ಉಣಿಸ್ತಾನೆ. ಮತ್ತೆ ಅವರಿಗೆ ಸ್ವತಂತ್ರವಿಲ್ಲರಿ, ಅವರಿಂದ ಮಾಡಿಸ್ತಾನೆ, ಅವರಿಗೆ ಯಾಕೆ ಫಲವನ್ನು ಕೊಡ್ತಾನೆ? ಅವರು ಸ್ವತಂತ್ರರಲ್ಲ ಆದ ಕಾರಣದಿಂದಲೇ ಫಲವನ್ನು ಕೊಡ್ತಾನೆ. ಅವರು ಸ್ವತಂತ್ರ ಆದರೆ ನಾವು ಸ್ವತಂತ್ರರು, ನಮಗೆ ಫಲ ಬೇಡ ಅನ್ನುವ ಸ್ವಾತಂತ್ರ್ಯವೂ ಅವರಿಗಿರುತ್ತೆ. ಅವರು ಸ್ವತಂತ್ರರಲ್ಲ ಆದ ಕಾರಣದಿಂದಲೇ ಅವರಿಂದ ಮಾಡಿಸಿ, ಅವರಿಗೆ ಅವರು ಮಾಡಿದ ಕಾರಣದಿಂದ ಅವರು ಅಸ್ವತಂತ್ರರಾಗಿ ಮಾಡಿದರೂ ಸಹಿತ ಅವರಿಗೆ ಕೊಡಬೇಕಾದ ಫಲಗಳನ್ನು ತಾನು ಕೊಡ್ತಾನೆ. ತಾನು ಸ್ವತಂತ್ರನಾದ ಕಾರಣದಿಂದ ತನಗೆ ಯಾವುದು ಹತ್ತುವುದಿಲ್ಲ. ಅವರೆಲ್ಲರೂ ಅಸ್ವತಂತ್ರರಾದ ಕಾರಣದಿಂದ ಅವರೇ ಅದಕ್ಕೆ ರೆಸ್ಪಾನ್ಸಿಬಲ್. ಅವರಿಂದ ಆ ಕೆಲಸಗಳನ್ನು ಮಾಡಿಸಿ ಅವರ ಸ್ವಭಾವಾನುಸಾರವಾಗಿ ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಫಲಗಳನ್ನು ತಾನು ಕೊಡ್ತಾನೆ. ಅದಕ್ಕೆ ಫಲಕ್ಕೆ ಗುರಿ ಮಾಡಿ ಅವರನ್ನೆಲ್ಲರನ್ನು ಫಲಕ್ಕೆ ಗುರಿ ಮಾಡ್ತಾನೆ ಅಂತ ಹೇಳಿದ್ದಾರೆ. ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು ಕಾರ್ಯ ನಿಯೋಜಿಸುವ ಮಾನ ಅಪಮಾನವ ಮಾಳ್ಪ ತೆರನಂತೆ ಶ್ರೀಧನಾರ್ದನ ಸಕಲರ ಒಳಗೆ ಅಪರಾಜಿತನು ತಾನು ಆಗಿ ಸರ್ವ ಪ್ರಯೋಜನವ ಮಾಡಿಸುತ್ತ ಮಾಡುವ ಫಲಕ್ಕೆ ಗುರಿ ಮಾಡಿ ಅಂತೇಳಿ ಇದು 10ನೇ ಪದ್ಯ. ಇದಾದ ಮೇಲೆ 11ನೇ ಪದ್ಯದಲ್ಲಿ ನಮಗೆ ಪರಮಾತ್ಮ ತನ್ನ ಹೇಗಾದರೆ ದತ್ತ ಸ್ವಾತಂತ್ರ್ಯ ಸಂಧಿ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳಿದಂತೆ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ತನ್ನ ಸ್ವತಂತ್ರ ಗುಣಗಳ ರೂಪಗಳನ್ನು ಯಾರ ಯಾರ ಒಳಗೆ ಎಷ್ಟೆಷ್ಟು ಇಡ್ತಾನೆ ಅನ್ನುವುದನ್ನು ವಿಭಜನಾ ವಿಧಾನವನ್ನು ಹೇಳ್ತಾ ಇದ್ದಾರೆ. ವಾಸುದೇವ ಸ್ವತಂತ್ರ ವಸರೋ ದಾಸನಾದ್ಯಮ ರಾಸುರರಿಗಿಯ ಲೋಸುಗ ಅರ್ಧವ ತೆಗೆದು ಅದರೊಳರ್ಧವ ಚತುರ್ಭಾಗ ಗೈಸಿ ಒಂದನು ಶತವಿಧ ದ್ವಿಪಂಚಾಶತಾಬ್ಜಗ ಅಷ್ಟಚತ್ವಾರಿಂಶತ್ ಅನಿಲನಿಗೆ ಇತ್ತ ವಾಣಿ ಭಾರತೀ ಗರ್ಧ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಎರಡು ವಿಧವಾದ ಪಾಠಗಳಿರುತ್ತೆ. ಒಂದು ವಾಣಿ ಭಾರತೀಯರ್ ಗರ್ಧ ಅಂತೇಳಿ, ಇಲ್ಲ ವಾಣಿ ಭಾರತೀಯರ್ ಗರ್ಧ ಅಂತೇಳಿ ಹೇಗಾದ್ರೂ ತಗೋಬಹುದು. ಸೊ ಇಲ್ಲಿ ವಾಸುದೇವ ಸ್ವತಂತ್ರವ, ತಾನು ಪರಮಾತ್ಮ, ವಾಸುದೇವ ನಾಮಕ ಪರಮಾತ್ಮ ಅವನೇನು ಮಾಡ್ತಾ ಇದ್ದಾನೆ, ಸ್ವತಂತ್ರವ ತನ್ನದೇ, ಸ್ವತಂತ್ರವ ತನ್ನದೇ, ಆ ತಂತ್ರವೆಲ್ಲವೂ ಕೂಡ ತನ್ನದೇ, ತನ್ನದಾದ ಆ ರೂಪಗಳನ್ನು ಏನು ಮಾಡ್ತಾನೆ, ಸರೋಜಾಸನ ಆದಿ ಅಮರ ಅಸುರರಿಗೆ, ಇಲ್ಲಿ ಅಸುರರಿಗೀಯ ಅಂತ ಕೆಲವು ಪಾಠಗಳಲ್ಲಿ ಹಾಕಿದ್ದಾರೆ, ಹಾಗಾಕಿದ್ರೆ ಒಂದು ಮಾತ್ರ ಜಾಸ್ತಿ ಆಗುತ್ತೆ. ಈ ಪದ್ಯಗಳಲ್ಲಿ ನಾವು ಈಯ ಅನ್ನುವ ಶಬ್ದವನ್ನು ಇಯ ಅಂತ ಹೇಳಿಯೂ ಶಾರ್ಟ್ ಅನ್ ಮಾಡಬಹುದು. ಅದಕ್ಕೆ ಇಲ್ಲಿ ನಮಗೆ ಮಾತುಗಳು ಸರಿಹಾಗಬೇಕಂತ ಹೇಳಿದ್ರೆ ವಾಸುದೇವ ಸ್ವತಂತ್ರವ ಸರೋ ದಾಸನಾದ್ಯಮರಾಸುರರಿಗೀಯ. ಸೊ ಅಮರಾಸುರರಿಗೀಯ ಅನ್ನುವ ಅರ್ಥ ಇದೆ, ಆದರೆ ಓದುವಾಗ ನಾವು ಅದು ಪದ್ಯ ರೂಪದಲ್ಲಿ ಶಾರ್ಟ್ ಅಂಡ್ ಫಾರ್ಮ್ ನಲ್ಲಿ ನಾವು ತಗೊಂಡ್ರೆ ಮಾತ್ರಗಳು ಸರಿ ಹೋಗುತ್ತೆ. ಎರಡಕ್ಕೂ ಒಂದೇ ಅರ್ಥ, ಅಮರಾಸುರರಿಗೀಯ ಅಂದರು ಅಮರಾಸುರರಿಗೀಯ ಅಂದರು ಅರ್ಥ ಒಂದೇ. ಸೊ ಅದಕ್ಕೆ ಇಯಲು ಇಲ್ಲಿ ಸರೋಜಾಸನ ಅಂತ ಹೇಳಿದರೆ, ಸರೋಜ ಅಂತ ಹೇಳಿದರೆ ತಾಮ್ರ ಹೂವು, ಅದರ ಆಸನವಾಗಿ ಉಳ್ಳವನಂತ ಹೇಳಿದ್ರೆ ಬ್ರಹ್ಮದೇವರು, ಆದಿ ಮುಂತಾದಂತಹ ಅಮರ ಅಸುರರಿಗೆ. ಸೊ ಅಮರರಿಗೆ ಅಸುರರಿಗೆ, ಅಮರರು ದೇವತೆಗಳು, ಅಸುರರು ರಾಕ್ಷಸರಿಗೆ, ಇಯಲೋಸುಗ ಇಯಲೋಸುಗ ಕೊಡುವುದಕ್ಕಾಗಿ ಅರ್ಧ ಭಾಗವನ್ನು ತೆಗೆದು ಅದನ್ನು ತೆಗೆದು ಅದರ ಒಳು ಅರ್ಧವ ಚತುರ್ಭಾಗ ಗೈಸಿ ಅದನ್ನು ಮತ್ತು ಅರ್ಧ ಭಾಗ ಚತುರ್ಭಾಗ ಅಂದ್ರೆ ಇದು ಹೇಗೆ ನಮಗೆ ದತ್ತ ಸ್ವಾತಂತ್ರ್ಯದಲ್ಲಿ 400 ಭಾಗವನ್ನು ತೆಗೆದು ಹೊರಟಿದ್ದಾರೆ, ಸ್ವಗತ ಸ್ವಾತಂತ್ರ್ಯದಲ್ಲಿ ಒಂದನ್ನು ತೆಗೆದು ಫ್ರಾಕ್ಷನ್ಸ್ ಮಾಡ್ತಾ ಹೇಳಿದ್ದಾರೆ, ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ಕೂಡ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ಮಾಡಿದಂತೆ ಒಂದನ್ನು ತೆಗೆದು ಫ್ರಾಕ್ಷನ್ಸ್ ಮಾಡ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಪರಮಾತ್ಮ 4 ಪಾರ್ಟ್ಸ್ ಮಾಡ್ತಾನೆ, ಮಾಡಿ ಅದರಲ್ಲಿ 2 ಪಾರ್ಟ್ಸ್ ಅಂದ್ರೆ ಅದನ್ನು 400 ಅಂತ ತಗೊಳ್ರಿ, 400 ಅಂತ ತಗೊಂಡ್ರೆ 200 ಅದು ತೆಗೆದು ಆ 200 ಭಾಗವನ್ನು ತನ್ನ ಲಕ್ಷ್ಮಿಗೆ ಡಿವೈಡ್ ಮಾಡಿಸ್ಕೊಳ್ತಾನೆ. ಇಲ್ಲಿ ಮಿಕ್ಕವರಿಗೆ ಕೊಡುವುದನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ವಾಸುದೇವ ಸ್ವತಂತ್ರವ ಸರೋಜಾಸನಾದಿ ಅಮರ ಅಸುರರಿಗೆ ಇಯಲೋಸುಗ ಅರ್ಧವ ತೆಗೆದು ಅದರೊಳು ಅರ್ಧವ ಅಂದ್ರೆ ಚತುರ್ಭಾಗ ಗೈಸಿ ಅಂದ್ರೆ 1/4 ಅಂತ ಹೇಳಿದ್ರೆ 400 ನಲ್ಲಿ 1/4 100 ಆಗುತ್ತೆ. 100 ಭಾಗ ಮಾಡಿದರೆ ಅದರಲ್ಲಿ 1/4 ಅದು 100 ಭಾಗ ಆಗುತ್ತೆ. ಆ 100 ಭಾಗಗಳನ್ನು ಅದನ್ನೇ ಹೇಳ್ತಾ ಇದ್ದಾರೆ, ಆ ಚತುರ್ಭಾಗ ಗೈಸಿ ಒಂದನು ಶತವಿಧ, ಆ 1/4 100 ಮಾಡಿದ್ದಾರೆ, 1/4 100 ಮಾಡಿದ್ದಾರೆ ಅಂತ ತಗೊಂಡಾಗ ನೀವು 400 ತಗೊಂಡ್ರೆ 1/4 100 ಆಗುತ್ತೆ. ಸೊ 100 ಡಿವಿಷನ್ಸ್ ಮಾಡಿದ್ರೆ ಒಂದೊಂದು ಡಿವಿಷನ್ ಆಗುತ್ತೆ. ಈ ವಿಧವಾಗಿ ಈ 100 ಭಾಗಗಳನ್ನು ನನ್ನೂರಿನಲ್ಲಿ ಇರುವಂತಹ ಈ 100 ಭಾಗಗಳನ್ನು ತಗೊಂಡು ಅದರಲ್ಲಿ ದ್ವಿಪಂಚಾಶತ ಅಬ್ಜಗೆ ಕೊಟ್ಟಿದ್ದಾನೆ. ದ್ವಿಪಂಚಾಶತ ದ್ವಿ ಅಂದ್ರೆ 2, ಪಂಚಾಶತ ಅಂತ ಹೇಳಿದ್ರೆ 50 ದ್ವಿಪಂಚಾಶತ ಅಂತ ಹೇಳಿದ್ರೆ 52. ಸೊ ಈ 52 ಭಾಗ ಸ್ವತಂತ್ರ ಗುಣಗಳನ್ನು ಅಂದ್ರೆ ತನ್ನ ಸ್ವತಂತ್ರ ಗುಣಗಳನ್ನು ಅವರ ಒಳಗೆ ಇಟ್ಟಿದ್ದಾನೆ. ಅಬ್ಜಜಗೆ ಅಬ್ಜಜ ಅಂತ ಹೇಳಿದ್ರೆ ಅಪ್ ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟಿದ ತಾಮರ ಹೂವು, ಆ ತಾಮರ ಹೂವಿನಲ್ಲಿ ಹುಟ್ಟಿದವರು ಬ್ರಹ್ಮದೇವರು. ಈ ವಿಧವಾಗಿ ಅಬ್ಜಜರು ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. 52 ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. ಅದಾದ ಮೇಲೆ ಅಷ್ಟಚತ್ವಾರಿಂಶತ್ ಅಂದ್ರೆ 40, ಅಷ್ಟ ಅಂದ್ರೆ 8, ಅಷ್ಟಚತ್ವಾರಿಂಶತ್ ಅಂದ್ರೆ 48. 52 ಹೋದ್ರೆ 100 ನಲ್ಲಿ ಮಿಕ್ಕದು 48 ಇದೆ. ಆ 40 ಇಪ್ಪತ್ತೆಂಟು ಭಾಗಗಳನ್ನು ಅನಿಲನಿಗೆ ಇತ್ತ. ಅನಿಲ ಅಂದ್ರೆ ಮುಖ್ಯ ಪ್ರಾಣದೇವರು. ಆ ಪರಮಾತ್ಮ ನಿಲ ಯಾರಲ್ಲಿ ನೆಲೆಸಿದ್ದಾನೋ ಅವನು ಅಂತಹ ದೇವರು ಮುಖ್ಯ ಪ್ರಾಣದೇವರು. ಅದಕ್ಕೆ ಮುಖ್ಯ ಪ್ರಾಣದೇವರಿಗೆ ಅನಿಲ ಅಂತ ಹೆಸರು. ಅನಿಲ ಅಂದ್ರೆ ಆ ವಿಷ್ಣು ರೀತಿ ಪ್ರೋಕ್ತ. ಆ ಅಂದ್ರೆ ಪರಮಾತ್ಮ ವಿಷ್ಣು ಅವನು ನಿಲ ಎಲ್ಲಿ ನೆಲೆಸಿದ್ದಾನೋ ಅವನು ಆ ಅಂದ್ರೆ ಪರಮಾತ್ಮ ವಿಷ್ಣುವು ನೆಲ ತನ್ನ ಒಳಗೆ ನೆಲೆಸಿದ್ದಾನ. ಆ ಕಾರಣದಿಂದ ಮುಖ್ಯ ಪ್ರಾಣಿಗೆ ಅನಿಲ ಅಂತ ಹೆಸರು. ಈ ಅನಿಲನಿಗೆ ಈ ವಿಧವಾಗಿ 48 ಗುಣಗಳನ್ನು ಅವನ ಒಳಗೆ ಇಟ್ಟಿದ್ದಾನೆ. ಅದಕ್ಕೆ ಇತ್ತ ಅಂದ್ರೆ ಅವರ ಒಳಗೆ ಇಟ್ಟಿದ್ದಾನೆ. ಅದಾದ ಮೇಲೆ ವಾಣಿ ಭಾರತೀಯರ್ ಗರ್ಧ, ಇಲ್ಲ ವಾಣಿ ಭಾರತೀ ಗರ್ಧ. ಸೊ ವಾಣಿ ಭಾರತೀಯರ್ ಗರ್ಧ ಅಂದ್ರೆ ವಾಣಿ ಅಂದ್ರೆ ಸರಸ್ವತೀ ದೇವಿ, ಭಾರತಿ ಅಂದ್ರೆ ಮುಖ್ಯ ಪ್ರಾಣನ ಪತ್ನಿ ಭಾರತೀ ದೇವಿ. ಇವರಿಬ್ಬರಿಗೆ ಅರ್ಧ ಅರ್ಧವನ್ನು ಕೂಡ ಅಂದ್ರೆ ಇದು ಏನಂತ ಹೇಳಿದರೆ ಮತ್ತು ಅವರಿಗೆ ಬೇರೆಯಾಗಿ ಕೊಟ್ಟಿದ್ದಲ್ಲ, ಇವರಿಗೆ ಕೊಟ್ಟಿದ ಭಾಗದಲ್ಲಿಯೇ ಅರ್ಧ ಭಾಗವನ್ನು ಅವರಿಗೆ ಕೊಟ್ಟಿದ್ದಾನೆ. ಅಂದ್ರೆ ಅವರು ಅವರಿಗೆ ಡಿವಿಷನ್ ಮಾಡಿದ್ದಾನೆ. ಸೊ ದೇ ಗೆಟ್ ಅಂದ್ರೆ ಅವರ ಒಳಗೆ ತಾನು ಅಷ್ಟು ರೂಪಗಳನ್ನಿಟ್ಟು ಅವರಿಂದ ಅಷ್ಟು ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಅರ್ಥ. ಸೊ ಅಂದ್ರೆ ಏನಾಯ್ತು, ಈ 52 ಒಳಗೆ ಅರ್ಧವನ್ನು, 48 ಅರ್ಧವನ್ನು, 52 ಅರ್ಧವನ್ನು, 26 ಅವರ ಒಳಗೆ ಅದರ ಒಳಗಿರುವ ಭಾಗವನ್ನು ತೆಗೆದು ಅದನ್ನು ವಾಣಿದೇವಿ ಕೊಟ್ಟಿದ್ದು, ಅದೇ ವಿಧವಾಗಿ ವಾಯುದೇವರಿಗೆ ಕೊಟ್ಟಿದ 48 ಅರ್ಧ ಅಂದ್ರೆ 24 ತೆಗೆದು ಭಾರತೀ ದೇವಿಗೆ, ಈ ಅಂದ್ರೆ ಅಷ್ಟು ಕಾರ್ಯಗಳನ್ನು ಅವರಿಂದ ಮಾಡಿಸ್ತಾನೆ ಪರಮಾತ್ಮ ಅಂತರ್ಥ. ಈ ವಿಧವಾಗಿ ಮಾಡ್ತಾ ಇದ್ದಾನೆ ಪರಮಾತ್ಮ. ಸೊ ವಾಸುದೇವ ಸ್ವತಂತ್ರ ವಸರೋ ದಾಸನಾದ್ಯಮ ರಾಸುರರಿಗಿಯ ಲೋಸು ಗರ್ಧವ ತೆಗೆದದರುಳರ್ಧವ ಚತುರ್ಭಾಗ ಕೈ ಸುಂದನು ಸತವಿಧ ದ್ವಿಪಂಚಾಶತಾಬ್ಜಗ ಅಷ್ಟಚತ್ವರಿಂಶತ್ ಅನಿಲನಿಗಿತ್ತ ವಾಣಿ ಭಾರತೀಯ ಗರ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 12 ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ದ್ವಿತೀಯಪ. ಇದು ಕೂಡ ಅಷ್ಟೇ, ದ್ವಿತೀಯ ಅನ್ನುವ ಶಬ್ದ ಸಂಸ್ಕೃತ ಶಬ್ದ, ಅದನ್ನು ನಮಗೆ ಪೊಯಿಟಿಕ್ ಆಗಿ ಹೇಳುವಾಗ ದ್ವಿತೀಯ ಪಾದ, ಇದು ಗಣಗಳಿಗೆ ಅಂದ್ರೆ ಮೀಟರ್ಗೆ ಸರಿ ಹೋಗಬೇಕಂತ ಹೇಳಿ, ಇದು ಒಂದೊಂದು ಪಾದದಲ್ಲಿ ಕೂಡ ನಮಗೆ 14 ಮಾತ್ರೆಗಳು, ಮೂರನೇ ಪಾದದಲ್ಲಿ 3rd 1 22 ಮಾತ್ರೆಗಳಿರುತ್ತೆ. ಈ ವಿಧವಾಗಿರುವ ಕಾರಣದಿಂದ ನಮಗೆ ಅದು ಸರಿ ಹೋಗುವುದಕ್ಕಾಗಿ ದ್ವಿತೀಯ ಪಾದವ ತೆಗೆದುಕೊಂಡದ ಶತವಿಭಾಗವ ಮಾಡಿ ತಾ ವಿಂಶತಿ ಉಮೇಶನೊಳು ಇಟ್ಟು ಇಂದ್ರನೊಳು 5 10 ರತಿಪನೊಳಗೆ ಇನಿತು ಇಟ್ಟು ಅಖಿಲ ದೇವತೆಗಳೊಳಗೆ ಈರೈದು ಜೀವ ಪ್ರದತಿಯೊಳು 10 5 40 ದೈತ್ಯರೊಳು ಅಂತೇಳಿ ಇಲ್ಲಿ. ಇದು ಕೂಡ ದತ್ತ ಸ್ವಾದ ಸಂಧಿಗೆ ಸ್ವಲ್ಪ ಸಿಮಿಲರ್ ಆಗಿರುವಂತಹ ನಂಬರ್ಸ್ ಇವೆಲ್ಲವೂ, ಆಲ್ಮೋಸ್ಟ್ ಸೇಮ್ ಇವೆಲ್ಲವೂ ಕೂಡ. ದ್ವಿತೀಯ ಪಾದವ ಅಂದ್ರೆ ಆ ಪಾದ 100 ಭಾಗ ತಗೊಂಡರೆ ಅದನ್ನು 100 ಭಾಗ ಬ್ರಹ್ಮ ವಾಯುಗಳಿಗೆ ಡಿವೈಡ್ ಮಾಡಿದ್ದು ಹೇಳಿದ್ದಾರೆ. 100 ಭಾಗ ತಗೊಂಡರೆ ಆ ದ್ವಿತೀಯ ಪಾದವ ಆ ಸೆಕೆಂಡ್ 100 ಅಂದ್ರೆ ಆ 400 ನಲ್ಲಿರುವಂತಹ ಇನ್ನೊಂದು 100 ತಗೊಂಡು ಅದು ತೆಗೆದುಕೊಂಡು ಅದನ್ನು ದಟ್ 100 ಭಾಗವನ್ನು ಶತವಿಭಾಗ ಮಾಡಿಸೋ 100 ಯೂನಿಟ್ಸ್ ಇದೆ ಅದರಲ್ಲಿ, ಅದು ಮಾಡಿಬಿಟ್ಟು ತಾನು 20 ಉಮೇಶನಲ್ಲಿಟ್ಟ ಅಂದ್ರೆ 20 ಭಾಗವನ್ನು ತಗೊಂಡು ರುದ್ರದೇವರ ಒಳಗಿಟ್ಟಿದ್ದಾರೆ. ಅದಾದ ಮೇಲೆ ಇಂದ್ರನೊಳು 5 10 ರತಿಪನೊಳು ಇನಿತಿಟ್ಟು ಅಂದ್ರೆ ಇಂದ್ರನ ಒಳಗೆ ಇನಿತು, ಇದೇ ವಿಧವಾಗಿ ರತಿಪತಿ ರತಿದೇವಿಯ ಪತಿಯಾದಂತಹ ಮನ್ಮಥ ಇಂದ್ರನ ಒಳಗೆ ಮನ್ಮಥನ ಒಳಗೆ ಇವರಿಬ್ಬರ ಒಳಗೂ ಸೇರಿ 5 10 15 ಭಾಗಗಳನ್ನು ಇಟ್ಟಿದ್ದಾನೆ. ಈ ವಿಧವಾಗಿ ಇಟ್ಟು ಅಖಿಲ ದೇವತೆಗಳು ಒಳಗೆ ಈರೈದು, ಅಖಿಲ ದೇವತೆಗಳು ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರ ಒಳಗೆ ಈರೈದು ಅಂದ್ರೆ 2 × 5 10 ಅವರಿಗೆಲ್ಲರಿಗೂ ಕೂಡ ತತ್ವಾಭಿಮಾನಿ ದೇವತೆ ಎಲ್ಲರಿಗೆ ಸೇರಿ 1 10 ಭಾಗ ಅಂದ್ರೆ ಇವರನ್ನು ಬಿಟ್ಟು ಈ ಇಂದ್ರ ಮನ್ಮಥ ಅವರನ್ನು ಅಷ್ಟೇ ಅಲ್ಲದೆ ಮುಂಚೆ ಹೇಳಿದಂತಹ ರುದ್ರದೇವರು ಅದರ ಮುಂಚೆ ಹೇಳಿದಂತಹ ಬ್ರಹ್ಮವಾಯುಗಳು ಅವರನ್ನು ಬಿಟ್ಟು ಮಿಕ್ಕ ತತ್ವಾಭಿಮಾನಿ ದೇವತೆಗಳಿಗೆ 10 ಭಾಗವನ್ನು ಕೊಟ್ಟಿದ್ದಾನೆ. ಅಂದ್ರೆ ಅವರ ಒಳಗೆ ತನ್ನ ಆರೋಪಗಳನ್ನು ಇಟ್ಟು ಕಾರ್ಯಗಳನ್ನು ಮಾಡಿಸ್ತಾನೆ. ಜೀವ ಪ್ರತಿಯಳು ಮಿಕ್ಕ ಸಮಸ್ತ ಜೀವರಾಶಿಗಳ ಒಳಗೆ ಕೂಡ ಎಲ್ಲರ ಒಳಗೆ ಸೇರಿ 10 ಗುಣಗಳನ್ನು ತನ್ನ ಸ್ವತಂತ್ರ ಗುಣವನ್ನು ಅವರೊಳಗೆ ಇಟ್ಟಿದ್ದಾನೆ. ಅದಾದ ಮೇಲೆ 5 40 ಅಂದ್ರೆ 45 ದೈತ್ಯರುಳು ಸಮಸ್ತ ದೈತ್ಯ ರಾಶಿಗಳ ಒಳಗೆ ಅವರ ಒಳಗೆ 45 ಇಟ್ಟಿದ್ದಾನೆ. ಇದು ಹೇಳುವುದರ ಮೂಲಕವಾಗಿ ನಮಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ಸರ್ವಸ್ವತಂತ್ರವು ದೈತ್ಯರ ಒಳಗೆ ಇಟ್ಟರೆ ಅವರು ಮೋಕ್ಷಕ್ಕೆ ಹೋಗಬಹುದಾಗಿತ್ತು. ಅವರು ಯಾರು ಮೋಕ್ಷಕ್ಕೆ ಹೋಗ್ತಾ ಇಲ್ಲ, ಅವರವರ ಸಾಧನೆಯನ್ನು ಮಾಡಿಕೊಂಡು ತಮಸ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಆ ಸ್ವಾತಂತ್ರ್ಯ ಗುಣಗಳನ್ನು ತಾನು ಅವರಿಗೆ ಸ್ವಾತಂತ್ರ್ಯವನ್ನು ನಿಜವಾಗಿ ಕೊಟ್ಟಿದ್ದಾನಂತ ಅರ್ಥಲ್ಲ, ಅವರ ಒಳಗೆ ತನ್ನ ಸ್ವತಂತ್ರ ಗುಣಗಳನ್ನಿಟ್ಟು ಆ ದೈತ್ಯರಿಂದ ಅಷ್ಟು ಕಾರ್ಯವನ್ನು ಪರಮಾತ್ಮ ಮಾಡಿಸ್ತಾನೆ ಅನ್ನುವ ಅಂಶ ಇಲ್ಲಿ ನಮಗೆ ಗೊತ್ತಾಗತ್ತೆ. ಸೊ 12ನೇ ಪದ್ಯದಲ್ಲಿ ಈ ಮಿಕ್ಕ ಹಣ್ಣ 100 ಭಾಗವನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ದ್ವಿತೀಯ ಪಾದವ ತೆಗೆದುಕೊಂಡದ ಶತವಿಭಾಗವ ಮಾಡಿ ತಾ 50 ಉಮೇಶನಲ್ಲಿಟ್ಟು ಇಂದ್ರನೊಳ 5 + 10 ರತಿಪನೊಳಗೆ ಇನಿತು ಇಟ್ಟು ಅಖಿಲ ದೇವತೆಗಳ ಒಳಗೆ ಈರೈದು ಜೀವ ಪ್ರತತಿಯೊಳು ದಶವು 5 + 40 ದೈತ್ಯರುಳು ಅನ್ನುವ ವಿಭಾಗ ಪದವಿಭಾಗ ಮಾಡಬೇಕು ಕೊಡಬೇಕು. ಸೊ ದ್ವಿತೀಯ ಪಾದವ ತೆಗೆದುಕೊಂಡದ ಶತವಿಭಾಗವ ಮಾಡಿತ 50 ಉಮೇಶನಲ್ಲಿಟ್ಟು ಇಂದ್ರನೊಳ 5 + 10 ರತಿಪನೊಳಗಿನಿ ತಿಟ್ಟ ಅಖಿಲ ದೇವತೆಗಳೊಳಗೆ ಈರೈದು ಜೀವ ಪ್ರತತಿಯೊಳು ದಶ 5 + 40 ದೈತ್ಯರುಳು ಅನ್ನೋದು 12ನೇ ಪದ್ಯ. ಇಲ್ಲಿಗೆ ನಾವು ಇವತ್ತು ಪಾಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನು ಮಿಕ್ಕ ಭಾಗಗಳನ್ನು ತಾನು ತನ್ನ ಒಳಗೆ ಲಕ್ಷ್ಮಿಯ ಒಳಗೆ ಹೇಗೆ ಮಾಡಿದ್ದಾನೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಗಾಯನ ವಾಚ ಮನಸ್ಸೇಂದ್ರಿಯವ ಅಧ್ಯಾತ್ಮನಾವ ಮನಸ್ಸು ಸ್ವಭಾವ ಕರೋಮಿ ಇದ್ದ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.